ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8/10/2025. ಬಾಪ್ತಾದ ಮಧುವನ ಮಧುರ ಮಕ್ಕಳೇ, ನೀವೀಗ ಸ್ವರ್ಗದ ಪಾಸ್ಪೋರ್ಟ್ ಅನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಈ ಪಾಠಶಾಲೆಗೆ ಬಂದಿದ್ದೀರಾ. ನೀವು ಆತ್ಮ ಅಭಿಮಾನಿಗಳಾಗಿ ಮತ್ತು ನಿಮ್ಮ ಹೆಸರನ್ನು ರಿಜಿಸ್ಟರ್ನಲ್ಲಿ ನೋಟ್ ಮಾಡಿಸಿ, ಆಗ ನೀವು ಸ್ವರ್ಗದಲ್ಲಿ ಬರಬಹುದು. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ಮಾತಿನ ಸ್ಮೃತಿ ಇರದೇ ಇರುವ ಕಾರಣ ಮಕ್ಕಳು ಪರಮಾತ್ಮ ತಂದೆಗೆ ಗೌರವವನ್ನು ಕೊಡುವುದಿಲ್ಲ? ಉತ್ತರ: ಕೆಲವು ಮಕ್ಕಳಿಗೆ ಈ ಮಾತಿನ ಸ್ಮೃತಿ ಇರುವುದಿಲ್ಲ. ಯಾವ ಪರಮಾತ್ಮ ತಂದೆಯನ್ನು ಇಡೀ ಜಗತ್ತು ಕೂಗಿ ಕರೆಯುತ್ತಿದೆಯೋ, ಯಾವ ಪರಮಾತ್ಮ ತಂದೆಯನ್ನು ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ನೆನಪು ಮಾಡುತ್ತಿದ್ದಾರೋ, ಆ ಸರ್ವಶ್ರೇಷ್ಠ ತಂದೆ ಈಗ ಮಕ್ಕಳಾದ ನಮ್ಮ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಆಗಿದೆ. ಯಾರಿಗೆ ಎಷ್ಟು ಜಾಸ್ತಿ ನಿಶ್ಚಯ ಇದೆಯೋ ಅವರು ಅಷ್ಟು ಜಾಸ್ತಿ ಪರಮಾತ್ಮ ತಂದೆಗೆ ಗೌರವವನ್ನು ಕೊಡುತ್ತಾರೆ. ಇಂದಿನ ಗೀತೆಯಾಗಿದೆ, ಯಾರು ಪ್ರಿಯತಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ. ಓಂ ಶಾಂತಿ. ಎಲ್ಲಾ ಮಕ್ಕಳು ಜ್ಞಾನದ ಸಾಗರ ತಂದೆಯ ಜೊತೆಗೆ ಇದ್ದಾರೆ. ಇಷ್ಟೆಲ್ಲಾ ಮಕ್ಕಳು ಒಂದೇ ಸ್ಥಾನದಲ್ಲಿ ಇರಲು ಸಾಧ್ಯ ಇಲ್ಲ. ಬಲೆ ಯಾರೆಲ್ಲಾ ತಂದೆಯ ಜೊತೆಗಿದ್ದಾರೋ ಅವರು ಸಮೀಪದಲ್ಲಿ ಕುಳಿತು ಡೈರೆಕ್ಟ್ ಆಗಿ ಜ್ಞಾನವನ್ನು ಕೇಳುತ್ತಿದ್ದಾರೆ, ಮತ್ತು ಯಾರು ದೂರದಲ್ಲಿ ಇದ್ದಾರೋ ಅವರಿಗೆ ಲೇಟ್ ಆಗಿ ಮುರುಳಿ ಸಿಗುತ್ತದೆ. ಆದರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ತಂದೆಯ ಜೊತೆಗೆ ಇರುವಂತವರು ಹೆಚ್ಚು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಮತ್ತು ದೂರದಲ್ಲಿ ಇರುವಂತವರು ಕಡಿಮೆ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಪ್ರತ್ಯಕ್ಷದಲ್ಲಿ ನೋಡಿದಾಗ ದೂರದಲ್ಲಿ ಇರುವಂತವರೇ ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೆ ಮತ್ತು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಬೇಹದ್ದಿನ ತಂದೆ ಇಲ್ಲಿ ಮಧುಬನದಲ್ಲಿ ಇದ್ದಾರೆ ಅನ್ನುವ ಮಾತಂತೂ ಅವಶ್ಯವಾಗಿ ಸತ್ಯವಾಗಿದೆ. ಬ್ರಾಹ್ಮಣ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಮಕ್ಕಳಾದ ನೀವು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕೆಲವು ಮಕ್ಕಳು ಬಹಳ ದೊಡ್ಡ ತಪ್ಪನ್ನು ಮಾಡುತ್ತಿರುತ್ತಾರೆ. ಕೆಲವು ಮಕ್ಕಳ ಮೂಲಕ ದೊಡ್ಡ ದೊಡ್ಡ ತಪ್ಪು ನಡೆಯುತ್ತಿರುತ್ತದೆ. ಆ ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಬೇಹದ್ದಿನ ತಂದೆ ಯಾವ ತಂದೆಯನ್ನು ಇಡೀ ಜಗತ್ತು ನೆನಪು ಮಾಡುತ್ತದೆಯೋ, ಈಗ ಆ ಪರಮಾತ್ಮ ತಂದೆ ನಮ್ಮ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ ಮತ್ತು ನಮ್ಮನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ನಮಗೆ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಆದರೂ ಕೂಡ ಮಕ್ಕಳು ತಂದೆಗೆ ಅಷ್ಟೊಂದು ಗೌರವವನ್ನು ಕೊಡುವುದಿಲ್ಲ. ಬಂಧನದಲ್ಲಿ ಇರುವಂತವರು ಎಷ್ಟೊಂದು ಹೊಡೆಸಿಕೊಳ್ಳುತ್ತಾರೆ, ಬಂಧನದಲ್ಲಿ ಇರುವಂತವರು ತಂದೆಗೋಸ್ಕರ ಚಡಪಡಿಸುತ್ತಿರುತ್ತಾರೆ, ಆದರೂ ಕೂಡ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಆಗ ಅವರ ಪದವಿ ಶ್ರೇಷ್ಠ ಆಗುತ್ತದೆ. ಪರಮಾತ್ಮ ತಂದೆ ಎಲ್ಲರೂ ಈ ರೀತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳುವುದಿಲ್ಲ. ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ, ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ. ಬಂಧನದಲ್ಲಿ ಇರುವಂತವರು ಹೊರಗಡೆ ಜಗತ್ತಿನಲ್ಲಿ ಇದ್ದರೂ ಕೂಡ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಯಾರು ಪ್ರಿಯತಮ ತಂದೆಯ ಜೊತೆಗಿದ್ದಾರೋ ಅನ್ನುವ ಗೀತೆಯನ್ನು ಭಕ್ತಿ ಮಾರ್ಗದವರು ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಗೀತೆಯ ಅರ್ಥ ನಿಮಗೆ ಹೋಲಿಕೆ ಆಗುತ್ತದೆ. ಈ ಗೀತೆಯ ಅರ್ಥ ಅವರಿಗೆ ಗೊತ್ತಿಲ್ಲ, ಪ್ರಿಯತಮ ಯಾರಾಗಿದ್ದಾರೆ ಮತ್ತು ಯಾರ ಪ್ರಿಯತಮ ಆಗಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಆತ್ಮ ಸ್ವಯಂನ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ಆತ್ಮರು ತಂದೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ನಾನಂತೂ ಆತ್ಮ ಆಗಿದ್ದೇನೆ, ನಾನು ಯಾರಾಗಿದ್ದೇನೆ, ನಾನು ಎಲ್ಲಿಂದ ಬಂದಿದ್ದೇನೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಜಗತ್ತಿನಲ್ಲಿ ಯಾರೂ ಆತ್ಮ ಅಭಿಮಾನಿಗಳಿಲ್ಲ. ಒಂದು ವೇಳೆ ಎಲ್ಲರೂ ಆತ್ಮ ಅಭಿಮಾನಿಗಳಾದರೆ ಆತ್ಮಕ್ಕೆ ತನ್ನ ತಂದೆಯ ಬಗ್ಗೆ ಗೊತ್ತಿರಬೇಕು. ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಆತ್ಮದ ಬಗ್ಗೆಯೂ ತಿಳಿದುಕೊಂಡಿಲ್ಲ, ಪರಂಪಿತ ಪರಮಾತ್ಮ ತಂದೆಯ ಬಗ್ಗೆಯೂ ಕೂಡ ತಿಳಿದುಕೊಂಡಿಲ್ಲ. ಇಲ್ಲಿ ಮಕ್ಕಳಾದ ನಿಮಗೆ ತಂದೆ ಕುಳಿತು ಸಮ್ಮುಖದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ಇದು ಬೇಹದ್ದಿನ ಶಾಲೆಯಾಗಿದೆ. ಇಲ್ಲಿ ಗುರಿ ಉದ್ದೇಶ ಒಂದೇ ಆಗಿದೆ. ಇಲ್ಲಿ ನೀವು ಸ್ವರ್ಗದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಸ್ವರ್ಗದಲ್ಲಿ ಬಹಳಷ್ಟು ಪದವಿ ಇದೆ. ಕೆಲವರು ರಾಜಾರಾಣಿಯಾಗುತ್ತಾರೆ, ಕೆಲವರು ಪ್ರಜೆಗಳಾಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಪುನಃ ದೇವತೆಯನ್ನಾಗಿ ಮಾಡಲು ನಾನು ಬಂದಿದ್ದೇನೆ, ನಿಮ್ಮನ್ನು ಡಬ್ಬಲ್ ಕಿರೀಟದಾರಿಯನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಎಲ್ಲರೂ ಡಬ್ಬಲ್ ಕಿರೀಟದಾರಿಗಳಾಗಲು ಸಾಧ್ಯ ಇಲ್ಲ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಸ್ವಯಂನ ಆಂತರ್ಯದಲ್ಲೇ ತಿಳಿದುಕೊಳ್ಳುತ್ತಾರೆ, ನಾನು ಈ ರೀತಿ ದೇವತೆ ಆಗಬಹುದು. ಇನ್ನು ಯಾರೆಲ್ಲ ಸಮರ್ಪಿತರಾಗಿದ್ದಾರೋ, ಯಾರಿಗೆ ನಿಶ್ಚಯ ಇದೆಯೋ ಅವರನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಇವರ ಮೂಲಕ ಅಂತಹ ಯಾವುದೇ ಚೀಚಿ ಕೊಳಕು ಕಾರ್ಯ ನಡೆಯುವುದಿಲ್ಲ ಎಂದು ಕೆಲವರಲ್ಲಿ ಬಹಳಷ್ಟು ಅವಗುಣ ಇದೆ. ಅಂಥವರು ನಾನು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ತಿಳಿದುಕೊಳ್ಳುವುದಿಲ್ಲ, ನನಗೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಎಂದು ತಿಳಿದುಕೊಂಡು ಅವರು ಪುರುಷಾರ್ಥವನ್ನು ಮಾಡುವುದಿಲ್ಲ. ನೀವು ಪರಮಾತ್ಮ ತಂದೆಯನ್ನು ಕೇಳಿದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂಥವರು ದೇವತೆ ಆಗಬಹುದು ಎಂದು. ನೀವು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ತಂದೆ ತಕ್ಷಣ ತಿಳಿಸುತ್ತಾರೆ. ನೀವು ಸ್ವಯಂ ನೋಡಿಕೊಂಡರೂ ಕೂಡ ತಕ್ಷಣ ನಿಮ್ಮ ಬಗ್ಗೆ ನಿಮಗೆ ಅರ್ಥ ಆಗುತ್ತದೆ, ಅವಶ್ಯವಾಗಿ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು. ಏಕೆಂದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಅಂತಹ ಲಕ್ಷಣಗಳು ಕೂಡ ನಮ್ಮಲ್ಲಿ ಇರಬೇಕು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇಂತಹ ಮಾತು ಇರುವುದೇ ಇಲ್ಲ. ಸತ್ಯುಗದಲ್ಲಿ ಪದವಿಯನ್ನು ನಾವು ಪ್ರಾಪ್ತಿ ಮಾಡಿಕೊಂಡಿರುತ್ತೇವೆ. ನಂತರ ಯಾರೆಲ್ಲ ರಾಜರು ಈ ಸೃಷ್ಟಿಯಲ್ಲಿ ಇರುತ್ತಾರೋ ಅವರು ತಮ್ಮ ಪ್ರಜೆಗಳನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ನೀವು ನಮಗೆ ಮಾತ್ಪಿತ ಆಗಿದ್ದೀರಾ ಎಂದು ಪ್ರಜೆಗಳು ಹೇಳುತ್ತಾರೆ. ಈಗ ಮಕ್ಕಳಾದ ನಿಮಗೂ ಕೂಡ ಗೊತ್ತಿದೆ, ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ. ಆ ಬೇಹದ್ದಿನ ತಂದೆ ಇಡೀ ಜಗತ್ತನ್ನೇ ಸ್ವರ್ಗವನ್ನಾಗಿ ರಿಜಿಸ್ಟರ್ ಮಾಡುತ್ತಾರೆ. ನೀವು ಕೂಡ ಸ್ವರ್ಗದ ಪಾಸ್ಪೋರ್ಟ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಪಾಸ್ಪೋರ್ಟ್ ಅನ್ನು ನೀಡುತ್ತಿದ್ದಾರೆ. ಸ್ವರ್ಗಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಇಲ್ಲೇ ನಿಮಗೆ ಪಾಸ್ಪೋರ್ಟ್ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇಲ್ಲಿ ಎಲ್ಲರ ಫೋಟೋ ಇರಬೇಕು. ಯಾರು ವೈಕುಂಠಕ್ಕೆ ಯೋಗ್ಯರಾಗಿದ್ದಾರೋ ಅಂತವರ ಫೋಟೋ ಇಲ್ಲಿ ಇರಬೇಕು. ಏಕೆಂದರೆ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತೀರಾ. ಒಂದು ನಿಮ್ಮ ಸಾಧಾರಣ ಫೋಟೋ ಇರಬೇಕು. ಅದರ ಪಕ್ಕದಲ್ಲಿ ನೀವು ಕಿರೀಟವನ್ನು ಧರಿಸಿಕೊಂಡು ಸಿಂಹಾಸನದ ಮೇಲೆ ಕುಳಿತಿರುವಂತಹ ಫೋಟೋ ಇರಬೇಕು. ನಾವೀಗ ಈ ರೀತಿ ದೇವತೆ ಆಗುತ್ತಿದ್ದೇವೆ ಎಂದು ಆ ಫೋಟೋವನ್ನು ನೋಡಿದಾಗ ನಿಮಗೆ ನೆನಪಿಗೆ ಬರುತ್ತದೆ. ಪ್ರದರ್ಶನದಲ್ಲಿ ಇಂತಹ ಸ್ಯಾಂಪಲ್ ಅನ್ನು ಇಡಬೇಕು, ಇದು ರಾಜಯುಗ ಆಗಿದೆ. ಯಾರಾದರೂ ವಕೀಲರಾಗುವಂತವರಾಗಿದ್ದರೆ ಅವರು ತಿಳಿದುಕೊಳ್ಳುತ್ತಾರೆ. ಒಂದು ಕಡೆ ನಾನು ಸಾಧಾರಣ ಡ್ರೆಸ್ನಲ್ಲಿ ಇರುವಂತಹ ಫೋಟೋ ಇರಬೇಕು, ಇನ್ನೊಂದು ಕಡೆ ನಾನು ವಕೀಲ ವೃತ್ತಿಯ ಡ್ರೆಸ್ ಅನ್ನು ಹಾಕಿಕೊಂಡಿರುವ ಫೋಟೋ ಇರಬೇಕು ಎಂದು. ಅದೇ ರೀತಿ ಒಂದು ಕಡೆ ನಿಮ್ಮ ಸಾಧಾರಣ ಫೋಟೋ ಇರಬೇಕು, ಇನ್ನೊಂದು ಕಡೆ ನೀವು ಡಬ್ಬಲ್ ಕಿರೀಟಧಾರಿಗಳಾದಂತಹ ಫೋಟೋ ಇರಬೇಕು. ನಿಮ್ಮ ಒಂದು ಚಿತ್ರ ಕೂಡ ಇದೆ ತಾನೆ? ಆ ಚಿತ್ರವನ್ನು ತೋರಿಸಿ ನೀವು ಕೇಳುತ್ತೀರಾ, ನೀವೀಗ ಯಾವ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರಾ? ನೀವೀಗ ವಕೀಲರಾಗಬೇಕು ಎಂದು ಬಯಸುತ್ತೀರೋ ಅಥವಾ ರಾಜರಿಗೆ ರಾಜರಾಗಬೇಕು ಎಂದು ಬಯಸುತ್ತೀರೋ? ಇಂತಹ ಚಿತ್ರ ನಿಮ್ಮ ಬಳಿ ಇರಬೇಕು. ವಕೀಲರು, ಜಡ್ಜ್ಗಳು ಮುಂತಾದವರು ಈ ಕಲಿಯುಗದ ನಿವಾಸಿಗಳಾಗಿದ್ದಾರೆ. ನೀವು ಹೊಸ ಜಗತ್ತಿನಲ್ಲಿ ರಾಜರಿಗೆ ರಾಜರಾಗುತ್ತೀರಾ. ನಿಮ್ಮ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲಿ ಇದೆ. ನಾವೀಗ ಈ ರೀತಿ ದೇವತೆಗಳಾಗುತ್ತಿದ್ದೇವೆ. ಈ ಜ್ಞಾನದ ತಿಳುವಳಿಕೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಬಳಿ ದೊಡ್ಡ ಚಿತ್ರ ಇರಬೇಕು, ಒಳ್ಳೆಯ ಚಿತ್ರ ಇರಬೇಕು. ಆ ಚಿತ್ರ ಫುಲ್ ಸೈಜ್ನ ಚಿತ್ರ ಆಗಿರಬೇಕು. ವಕೀಲರಾಗುವುದಕ್ಕೋಸ್ಕರ ಜಗತ್ತಿನ ಜನ ಶಿಕ್ಷಣವನ್ನು ಓದುತ್ತಾರೆ. ಅವರು ವಕೀಲರ ಜೊತೆಗೆ ಯೋಗವನ್ನು ಜೋಡಿಸುತ್ತಾರೆ, ನಂತರ ಅವರು ವಕೀಲರಾಗುತ್ತಾರೆ. ಈಗ ನೀವು ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದ್ದೀರಾ. ಅಂದ ಮೇಲೆ ನೀವು ಡಬ್ಬಲ್ ಕಿರೀಟಧಾರಿ ದೇವತೆಗಳಾಗುತ್ತೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ಪ್ರತಿಯೊಂದು ಮಾತನ್ನು ಕಾರ್ಯರೂಪದಲ್ಲಿ ತರಬೇಕು. ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಈ ಲಕ್ಷ್ಮೀ ನಾರಾಯಣರು ಈ ರೀತಿ ದೇವತೆ ಆಗುತ್ತಿದ್ದಾರೆ. ಅಂದ ಮೇಲೆ ನಿಮಗೋಸ್ಕರ ಅವಶ್ಯವಾಗಿ ಹೊಸ ಜಗತ್ತಂತೂ ಬೇಕು ತಾನೆ. ನರಕದ ನಂತರ ಅವಶ್ಯವಾಗಿ ಸ್ವರ್ಗ ಬರುತ್ತದೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಶಿಕ್ಷಣ ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುವಂತಹ ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ಕಲಿಯಲು ಇಲ್ಲಿ ಹಣದ ಅವಶ್ಯಕತೆ ಇಲ್ಲ. ಶಿಕ್ಷಣವನ್ನು ಕಲಿಯುವಂತಹ ಆಸಕ್ತಿ ನಿಮಗೆ ಇರಬೇಕು. ಒಬ್ಬ ವ್ಯಕ್ತಿ ಬಹಳಷ್ಟು ಬಡವ ಆಗಿದ್ದರು, ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಅವರ ಬಳಿ ಹಣ ಇರಲಿಲ್ಲ. ಆದರೂ ಕೂಡ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಪರಿಶ್ರಮವನ್ನು ಪಟ್ಟು ಅವರು ಬಹಳಷ್ಟು ಶ್ರೀಮಂತರಾದರು. ನಂತರ ಅವರು ಕ್ವೀನ್ ಎಲಿಜಬೆತ್ನ ಮಿನಿಸ್ಟರ್ ಆಗಿಬಿಟ್ಟರು. ಈಗ ನೀವು ಎಷ್ಟೊಂದು ಬಡವರಾಗಿದ್ದೀರಾ, ಪರಮಾತ್ಮ ತಂದೆ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ನಿಮಗೆ ಕಲಿಸುತ್ತಾರೆ. ಈ ಜ್ಞಾನ ಮಾರ್ಗದ ಶಿಕ್ಷಣದಲ್ಲಿ ಬುದ್ಧಿಯ ಮೂಲಕ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನೀವು ಇಲ್ಲಿ ದೀಪವನ್ನು ಹಚ್ಚಿಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಬೇಕಾದರೂ ಕುಳಿತು ನೀವು ತಂದೆಯನ್ನು ನೆನಪು ಮಾಡಿ. ಆದರೆ ಮಾಯೆ ಹೇಗಿದೆ ಅಂದರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ತಂದೆಯ ನೆನಪಿನಲ್ಲಿ ವಿಘ್ನಗಳು ಬರುತ್ತದೆ. ಇದು ಯುದ್ಧ ಆಗಿದೆ. ಆತ್ಮವೇ ಪವಿತ್ರ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪವಿತ್ರ ಆಗುತ್ತದೆ. ಜ್ಞಾನದ ಶಿಕ್ಷಣವನ್ನು ಕಲಿಯುವಾಗ ಮಾಯೆ ಸ್ವಲ್ಪ ಕೂಡ ತೊಂದರೆಯನ್ನು ಕೊಡುವುದಿಲ್ಲ. ಆದರೆ ಶಿಕ್ಷಣಕ್ಕಿಂತ ಯೋಗದ ನಶೆ ಶ್ರೇಷ್ಠ ಆಗಿದೆ. ಆದ್ದರಿಂದ ಪ್ರಾಚೀನ ಯೋಗದ ಬಗ್ಗೆ ಗಾಯನ ಇದೆ. ಯೋಗ ಮತ್ತು ಜ್ಞಾನ ಎಂದು ಕರೆಯಲಾಗುತ್ತದೆ. ಹೇಗೆ ಯೋಗವನ್ನು ಮಾಡಬೇಕು ಅನ್ನುವ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ರೀತಿ ತಂದೆಯನ್ನು ನೆನಪು ಮಾಡಿ ಎಂದು ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಮತ್ತು ಪುನಃ ಸೃಷ್ಟಿ ಚಕ್ರದ ಜ್ಞಾನ ಕೂಡ ನಿಮ್ಮ ಬುದ್ಧಿಯಲ್ಲಿ ಇದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಭಾರತದ ಪ್ರಾಚೀನ ಯೋಗವನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ. ಪ್ರಾಚೀನ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ಹೊಸ ಜಗತ್ತಿಗೆ ಪ್ರಾಚೀನ ಎಂದು ಕರೆಯಲಾಗುತ್ತದೆ. ಜಗತ್ತಿನ ಜನ ಹೊಸ ಜಗತ್ತು ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ. ಕಲ್ಪದ ಆಯಸ್ಸನ್ನು ಅನೇಕ ಪ್ರಕಾರದಿಂದ ತಿಳಿಸುತ್ತಾರೆ. ಕೆಲವರು ಒಂದು ರೀತಿಯ ಮಾತನ್ನು ಹೇಳಿದರೆ ಇನ್ನು ಕೆಲವರು ಇನ್ನೊಂದು ರೀತಿಯ ಮಾತನ್ನು ಹೇಳುತ್ತಾರೆ. ಇಲ್ಲಿ ಒಬ್ಬ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಇಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿತು ನೀವು ವಿದೇಶಕ್ಕೆ ಹೋಗುತ್ತೀರಾ. ನೀವು ವಿದೇಶಕ್ಕೆ ಹೋದರೂ ಕೂಡ ಈ ಜ್ಞಾನದ ಚಿತ್ರ ನಿಮಗೆ ಸಿಗುತ್ತದೆ. ಇದು ಒಂದು ವ್ಯಾಪಾರ ಆಗಿದೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಬಟ್ಟೆಯ ಮೇಲೂ ಕೂಡ ಈ ಚಿತ್ರವನ್ನು ನೀವು ಪ್ರಿಂಟ್ ಮಾಡಿಸಬಹುದು. ಒಂದು ವೇಳೆ ದೊಡ್ಡ ಚಿತ್ರವನ್ನು ಪ್ರಿಂಟ್ ಮಾಡಲು ದೊಡ್ಡ ಸ್ಕ್ರೀನ್ ಪ್ರೆಸ್ ಇರದೇ ಇದ್ದರೆ ನೀವು ಅರ್ಧ ಅರ್ಧ ಚಿತ್ರವನ್ನು ಪ್ರಿಂಟ್ ಮಾಡಬಹುದು. ನಂತರ ಅದನ್ನು ಜಾಯಿಂಟ್ ಕೂಡ ಮಾಡಿಕೊಡುತ್ತಾರೆ. ಜಾಯಿಂಟ್ ಅನ್ನು ಹೇಗೆ ಮಾಡುತ್ತಾರೆ ಅಂದರೆ ಇದು ಎರಡು ಪಾರ್ಟ್ ಆಗಿದೆ. ಅಂದರೆ ಅರ್ಧ ಅರ್ಧ ಚಿತ್ರವನ್ನು ಪ್ರಿಂಟ್ ಮಾಡಿದ್ದಾರೆ ಎಂದು ಯಾರಿಗೂ ಗೊತ್ತಾಗದಂತೆ ಅದನ್ನು ಒಂದು ಚಿತ್ರವಾಗಿ ಜಾಯಿಂಟ್ ಮಾಡುತ್ತಾರೆ. ಬೇಹದ್ದಿನ ತಂದೆ ಅಂದರೆ ದೊಡ್ಡ ಗೌರ್ಮೆಂಟ್ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರಾದರೂ ಇಷ್ಟು ದೊಡ್ಡ ಚಿತ್ರವನ್ನು ಪ್ರಿಂಟ್ ಮಾಡಿ ತೋರಿಸಲಿ, ನಾನು ಅವರ ಹೆಸರನ್ನು ಪ್ರಸಿದ್ಧ ಮಾಡುತ್ತೇನೆ. ಈ ಚಿತ್ರವನ್ನು ನೀವು ಬಟ್ಟೆಯ ಮೇಲೆ ಪ್ರಿಂಟ್ ಮಾಡಿಸಿ ವಿದೇಶಕ್ಕೆ ತೆಗೆದುಕೊಂಡು ಹೋದರೂ ಕೂಡ ನಿಮ್ಮ ಒಂದೊಂದು ಚಿತ್ರಕ್ಕೆ 5,000 ಅಥವಾ 10,000 ರೂಪಾಯಿಯನ್ನು ಅವರು ಕೊಡುತ್ತಾರೆ. ಹಣ ಅಂತೂ ವಿದೇಶದವರ ಬಳಿ ಬಹಳಷ್ಟು ಇದೆ. ಈ ರೀತಿ ಚಿತ್ರವನ್ನು ನೀವು ಪ್ರಿಂಟ್ ಮಾಡಿಸಬಹುದು. ಎಷ್ಟೊಂದು ದೊಡ್ಡ ದೊಡ್ಡ ಪ್ರೆಸ್ ಇದೆ ನಗರಗಳಲ್ಲಿ. ಬಹಳ ಸುಂದರವಾದ ದೃಶ್ಯವನ್ನು ಬಟ್ಟೆಯ ಮೇಲೆ ಪ್ರಿಂಟ್ ಮಾಡುತ್ತಾರೆ. ಎಷ್ಟು ಸುಂದರವಾದ ದೃಶ್ಯವನ್ನು ಅವರು ಬಟ್ಟೆಯ ಮೇಲೆ ಪ್ರಿಂಟ್ ಮಾಡುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ತಂದೆ ತಿಳಿಸುತ್ತಾರೆ. ಇಲ್ಲಿ ನೀವು ಕೂಡ ಚಿತ್ರವನ್ನು ಪ್ರಿಂಟ್ ಮಾಡಿಸಬಹುದು. ಈ ಚಿತ್ರ ಬಹಳ ಒಳ್ಳೆಯ ವಸ್ತು ಆಗಿದೆ. ಎಲ್ಲರೂ ಹೇಳುತ್ತಾರೆ ಇವರ ಬಳಿ ಸತ್ಯ ಜ್ಞಾನ ಇದೆ, ಆ ಸತ್ಯ ಜ್ಞಾನ ಬೇರೆ ಯಾರ ಬಳಿಯೂ ಇಲ್ಲ ಎಂದು. ಈ ಜ್ಞಾನವನ್ನು ತಿಳಿಸುವಂತವರು ಇಂಗ್ಲಿಷ್ನಲ್ಲಿ ಬಹಳಷ್ಟು ಬುದ್ಧಿವಂತರಾಗಿರಬೇಕು ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಈ ಸಮಯದಲ್ಲಿ ಇಂಗ್ಲಿಷ್ ಬರುತ್ತದೆ. ಅಂದ ಮೇಲೆ ವಿದೇಶದವರಿಗೂ ಕೂಡ ನೀವು ಸಂದೇಶವನ್ನು ತಿಳಿಸಬೇಕು. ಅವರು ವಿನಾಶವನ್ನು ಮಾಡಲು ನಿಮಿತ್ತರಾಗಿದ್ದಾರೆ. ನಾಟಕದ ಅನುಸಾರ ಅವರು ವಿನಾಶದ ಕಾರ್ಯಕ್ಕೆ ನಿಮಿತ್ತರಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅವರು ಎಂತೆಂತಹ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಎರಡು ದೇಶದವರು ಒಟ್ಟಿಗೆ ಸೇರಿಬಿಟ್ಟರೆ ಅವರು ಇಡೀ ವಿಶ್ವಕ್ಕೆ ಮಾಲೀಕರಾಗಬಹುದು. ಅಂದರೆ ರಷ್ಯಾ ಮತ್ತು ಅಮೆರಿಕದವರು ಒಟ್ಟಿಗೆ ಸೇರಿದರೆ ವಿಶ್ವಕ್ಕೆ ಅವರು ಮಾಲೀಕರಾಗಬಹುದು. ಆದರೆ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಅಂದರೆ ಯೋಗದ ಶಕ್ತಿಯ ಮೂಲಕ ನೀವು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಆಯುಧಗಳ ಮೂಲಕ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ, ಅದು ಸನ್ಯಾಸ ಆಗಿದೆ. ನಿಮ್ಮ ಬಳಿ ಶಾಂತಿಯ ಶಕ್ತಿ ಇದೆ. ಕೇವಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಈ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಿ. ಮಕ್ಕಳಾದ ನೀವು ಯೋಗದ ಶಕ್ತಿಯ ಮೂಲಕ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಜಗತ್ತಿನ ಜನ ಪರಸ್ಪರ ಹೊಡೆದಾಡುತ್ತಾರೆ. ವಿದೇಶದವರು ಪರಸ್ಪರ ಅವಶ್ಯವಾಗಿ ಹೊಡೆದಾಡುತ್ತಾರೆ. ಮಧ್ಯದಲ್ಲಿ ಬೆಣ್ಣೆ ನಿಮಗೆ ಪ್ರಾಪ್ತಿಯಾಗುತ್ತದೆ. ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯ ಗೋಲಾವನ್ನು ತೋರಿಸುತ್ತಾರೆ. ಒಂದು ಗಾದೆ ಮಾತು ಕೂಡ ಇದೆ, ಇಬ್ಬರು ಪರಸ್ಪರ ಹೊಡೆದಾಡಿದರು, ಮಧ್ಯದಲ್ಲಿ ಮೂರನೆಯವರು ಬೆಣ್ಣೆಯನ್ನು ತಿಂದರು ಎಂದು. ಇಲ್ಲೂ ಕೂಡ ಇದೇ ರೀತಿಯಾಗುತ್ತದೆ. ಇಡೀ ವಿಶ್ವದ ರಾಜ್ಯಭಾಗ್ಯ ಅನ್ನುವ ಬೆಣ್ಣೆ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ವಾಹ್ ಬಾಬಾ, ನೀವು ಚಮತ್ಕಾರವನ್ನು ಮಾಡಿದ್ದೀರಾ. ಈ ಜ್ಞಾನ ನಿಮ್ಮ ಜ್ಞಾನ ಆಗಿದೆ ಎಂದು ನೀವು ತಂದೆಗೆ ಹೇಳುತ್ತೀರಾ. ಅಂದ ಮೇಲೆ ಈ ಜ್ಞಾನವನ್ನು ಬಹಳ ಚೆನ್ನಾಗಿ ತಿಳಿಸಬೇಕು. ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ವಿಶ್ವದ ರಾಜ್ಯಭಾಗ್ಯವನ್ನು ಹೇಗೆ ಪಡೆದುಕೊಳ್ಳುತ್ತಾರೆ ಅನ್ನುವುದನ್ನು ತಿಳಿಸಬೇಕು.
ಬೇರೆ ಯಾರ ಮನಸ್ಸಿನಲ್ಲೂ ಇಂತಹ ಜ್ಞಾನದ ವಿಚಾರ ಇರುವುದಿಲ್ಲ. ಸತ್ಯುಗ ಇದ್ದಾಗ ಬೇರೆ ಯಾವ ದೇಶವೂ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ, ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಈ ಜ್ಞಾನದ ಶಿಕ್ಷಣದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆಯಾದ ನಾನು ಅಶರೀರಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ತಮ್ಮದೇ ಆದ ಶರೀರ ಇದೆ. ನೀವೆಲ್ಲರೂ ದೇಹಧಾರಿಗಳಾಗಿದ್ದೀರಾ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸೂಕ್ಷ್ಮ ಶರೀರ ಇದೆ. ಹೇಗೆ ನೀವು ಆತ್ಮ ಆಗಿದ್ದೀರೋ ಅದೇ ರೀತಿ ನಾನು ಪರಮಾತ್ಮ ಆಗಿದ್ದೇನೆ. ನನ್ನ ಜನ್ಮ ದಿವ್ಯ ಜನ್ಮ ಆಗಿದೆ ಮತ್ತು ನನ್ನ ಜನ್ಮ ಅಲೌಕಿಕ ಆಗಿದೆ. ನನ್ನಂತೆ ಬೇರೆ ಯಾರೂ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ಯಾರಾದರೂ ಸಾಯುತ್ತಾರೆ, ಅವರು ಸಾಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಮಗೆ ನಾಟಕದ ಬಗ್ಗೆ ಎಷ್ಟೊಂದು ತಿಳುವಳಿಕೆ ಸಿಗುತ್ತದೆ, ಆದರೆ ಮಕ್ಕಳಾದ ನೀವು ನಂಬರ್ ವಾರಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಕೆಲವರ ಬುದ್ಧಿ ಡಲ್ ಬುದ್ಧಿಯಾಗಿರುತ್ತದೆ. ಮೂರು ಪ್ರಕಾರದ ಗ್ರೇಡ್ ಇದೆ. ಅಂತಿಮ ಗ್ರೇಡ್ನವರಿಗೆ ಡಲ್ ಬುದ್ಧಿಯವರು ಎಂದು ಕರೆಯಲಾಗುತ್ತದೆ. ಅವರು ಸ್ವಯಂ ತಿಳಿದುಕೊಳ್ಳುತ್ತಾರೆ, ಇವರು ಫಸ್ಟ್ ಗ್ರೇಡ್ನಲ್ಲಿ ಇದ್ದಾರೆ, ಇವರು ಸೆಕೆಂಡ್ ಗ್ರೇಡ್ನಲ್ಲಿ ಇದ್ದಾರೆ. ಪ್ರಜೆಗಳಲ್ಲೂ ಕೂಡ ಈ ರೀತಿ ಗ್ರೇಡ್ ಇದೆ. ಶಿಕ್ಷಣ ಅಂತೂ ಒಂದೇ ಆಗಿದೆ, ಮಕ್ಕಳಿಗೆ ಗೊತ್ತಿದೆ. ಈ ಶಿಕ್ಷಣವನ್ನು ಕಲಿತು ನಾವು ಡಬ್ಬಲ್ ಕಿರೀಟದಾರಿಗಳಾಗುತ್ತೇವೆ. ನಾವೇ ಡಬ್ಬಲ್ ಕಿರೀಟದಾರಿಗಳಾಗಿದ್ದೆವು, ನಂತರ ನಾವೇ ಸಿಂಗಲ್ ಕಿರೀಟ ಉಳ್ಳವರಾಗುತ್ತೇವೆ, ನಂತರ ಕಿರೀಟ ಇಲ್ಲದೇ ಇರುವಂತಹ ವ್ಯಕ್ತಿಗಳಾಗುತ್ತೇವೆ. ಎಂತಹ ಕರ್ಮವು ಅಂತಹ ಫಲ ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ಎಂದೂ ಈ ರೀತಿ ಹೇಳುವುದಿಲ್ಲ. ಇಲ್ಲಿ ಯಾರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಒಂದು ಜನ್ಮಕ್ಕೋಸ್ಕರ ಒಳ್ಳೆಯ ಫಲ ಸಿಗುತ್ತದೆ. ಕೆಲವರು ಎಂತಹ ಕರ್ಮವನ್ನು ಮಾಡುತ್ತಾರೆ ಅಂದರೆ ಅವರು ಹುಟ್ಟಿದಾಗಿಂದ ರೋಗಿಯಾಗಿ ಇರುತ್ತಾರೆ. ಇದೆಲ್ಲ ಕರ್ಮ ಭೋಗ ಆಗಿದೆ. ಮಕ್ಕಳಿಗೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಬಗ್ಗೆ ತಿಳಿಸಲಾಗಿದೆ. ಇಲ್ಲಿ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಆ ಕರ್ಮಕ್ಕನುಸಾರವಾಗಿ ಅವರಿಗೆ ಒಳ್ಳೆಯ ಫಲ ಅಥವಾ ಕೆಟ್ಟ ಫಲ ಸಿಗುತ್ತದೆ. ಕೆಲವರು ಶ್ರೀಮಂತರಾಗುತ್ತಾರೆ. ಯಾರು ಶ್ರೀಮಂತರಾಗುತ್ತಾರೋ ಅವರು ಅವಶ್ಯವಾಗಿ ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೆ. ನೀವು ಜನ್ಮ ಜನ್ಮಾಂತರಕ್ಕೋಸ್ಕರ ಪದವಿಯನ್ನು ರೂಪಿಸಿಕೊಳ್ಳುತ್ತೀರಾ. ಬಡವರು ಶ್ರೀಮಂತರು ಅನ್ನುವ ಅಂತರ ಅಂತೂ ಸತ್ಯುಗದಲ್ಲೂ ಕೂಡ ಇರುತ್ತದೆ. ಈ ಸಮಯದ ಪುರುಷಾರ್ಥಕ್ಕನುಸಾರವಾಗಿ ಅಲ್ಲಿ ಪದವಿ ಸಿಗುತ್ತದೆ. 21 ಜನ್ಮಕ್ಕೋಸ್ಕರ ಅವಿನಾಶಿ ಪದವಿ ನಮಗೆ ಸಿಗುತ್ತದೆ. ಈ ಕಲಿಯುಗದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಪದವಿ ಸಿಗುತ್ತದೆ. ಕರ್ಮವನ್ನಂತೂ ಮಾಡುತ್ತಿರುತ್ತಾರೆ ತಾನೆ. ಇದು ಕರ್ಮಕ್ಷೇತ್ರ ಆಗಿದೆ. ಸತ್ಯುಗ ಸ್ವರ್ಗದ ಕರ್ಮಕ್ಷೇತ್ರ ಆಗಿದೆ. ಸತ್ಯುಗದಲ್ಲಿ ಯಾರೂ ವಿಕರ್ಮವನ್ನು ಮಾಡುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಎಲ್ಲೋ ಕೆಲವರು ಇಂಥವರಿದ್ದಾರೆ, ಅವರು ಸದಾ ಜ್ಞಾನದ ಪಾಯಿಂಟ್ ಅನ್ನು ಬರೆಯುತ್ತಿರುತ್ತಾರೆ. ಚಾರ್ಟ್ ಅನ್ನು ಬರೆಯುತ್ತಾ ಬರೆಯುತ್ತಾ ಕೆಲವರು ಸುಸ್ತಾಗಿ ಬಿಡುತ್ತಾರೆ. ಈಗ ಮಕ್ಕಳಾದ ನೀವು ಎಷ್ಟೊಂದು ಜ್ಞಾನದ ಪಾಯಿಂಟ್ ಅನ್ನು ಬರೆಯಬೇಕು. ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಪಾಯಿಂಟ್ ಇದೆ. ಎಲ್ಲರೂ ಆ ಜ್ಞಾನದ ಪಾಯಿಂಟ್ ಅನ್ನು ಎಂದೂ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಆ ಜ್ಞಾನದ ಮಾತು ಜಾರಿ ಹೋಗುತ್ತದೆ, ನಂತರ ಮಕ್ಕಳು ಪಶ್ಚಾತ್ತಾಪವನ್ನು ಪಡುತ್ತಾರೆ. ಇಂತಹ ಜ್ಞಾನದ ಮಾತನ್ನು ನಾನು ಮರೆತು ಬಿಟ್ಟೆ. ಎಲ್ಲರ ಪರಿಸ್ಥಿತಿಯೂ ಇದೇ ರೀತಿ ಆಗುತ್ತದೆ. ಮಕ್ಕಳು ಬಹಳಷ್ಟು ಜ್ಞಾನದ ಮಾತನ್ನು ಮರೆಯುತ್ತಾರೆ, ನಂತರ ನೆಕ್ಸ್ಟ್ ಡೇ ಆ ಜ್ಞಾನದ ಪಾಯಿಂಟ್ ನೆನಪಿಗೆ ಬರುತ್ತದೆ. ಈಗ ಮಕ್ಕಳು ಸ್ವಯಂನ ಉನ್ನತಿಯ ಬಗ್ಗೆ ವಿಚಾರವನ್ನು ಮಾಡಬೇಕು. ಪರಮಾತ್ಮ ತಂದೆಗೆ ಗೊತ್ತಿದೆ, ಎಲ್ಲೋ ಕೆಲವರು ಮಾತ್ರ ಯಥಾರ್ಥವಾಗಿ ಜ್ಞಾನದ ಪಾಯಿಂಟ್ ಅನ್ನು ಬರೆಯುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ವ್ಯಾಪಾರಿ ಆಗಿದ್ದಾರೆ ತಾನೆ? ಅದು ವಿನಾಶಿ ರತ್ನದ ವ್ಯಾಪಾರ ಆಗಿದೆ. ಬ್ರಹ್ಮ ತಂದೆ ವಿನಾಶಿ ರತ್ನದ ವ್ಯಾಪಾರಿ ಆಗಿದ್ದರು. ಈಗ ಇದು ಜ್ಞಾನ ರತ್ನ ಆಗಿದೆ. ಇಲ್ಲಿ ಬ್ರಹ್ಮ ತಂದೆ ಜ್ಞಾನ ರತ್ನದ ವ್ಯಾಪಾರಿ ಆಗಿದ್ದಾರೆ. ಯೋಗದಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ. ಇಡೀ ದಿನದಲ್ಲಿ ಎಕ್ಯುರೇಟ್ ಆಗಿ ತಂದೆಯ ನೆನಪಿನಲ್ಲಿ 1 ಗಂಟೆ ಅಥವಾ 1.5 ಗಂಟೆ ಇರುವುದೂ ಕೂಡ ಕಷ್ಟ ಆಗುತ್ತದೆ. ಈಗ ಮಕ್ಕಳಾದ ನೀವು 8 ಗಂಟೆ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡಬೇಕು. ಈಗ ಮಕ್ಕಳಾದ ನೀವು ಶರೀರದ ನಿರ್ವಹಣೆಯನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಪ್ರಿಯತಮ ಮತ್ತು ಪ್ರಿಯತಮೆಯ ಉದಾಹರಣೆಯನ್ನು ತಿಳಿಸಿದ್ದಾರೆ. ಪ್ರಿಯತಮ ಪ್ರಿಯತಮೆಯರು ಎಲ್ಲೇ ಕುಳಿತಿದ್ದರೂ ಕೂಡ ಒಬ್ಬರನ್ನು ಇನ್ನೊಬ್ಬರು ನೆನಪು ಮಾಡುತ್ತಾರೆ. ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡಿಕೊಂಡ ತಕ್ಷಣ ಒಬ್ಬರು ಇನ್ನೊಬ್ಬರ ಸಮ್ಮುಖದಲ್ಲಿ ಕಾಣಿಸುತ್ತಾರೆ. ಇದು ಒಂದು ಸಾಕ್ಷಾತ್ಕಾರ ಆಗಿದೆ. ಪ್ರಿಯತಮ ಪ್ರಿಯತಮೆಯನ್ನು ನೆನಪು ಮಾಡುತ್ತಾರೆ, ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ. ಇಲ್ಲಿ ಕೇವಲ ಒಬ್ಬ ಪ್ರಿಯತಮ ಇದ್ದಾರೆ, ಉಳಿದವರೆಲ್ಲ ಪ್ರಿಯತಮೆಯರಾಗಿದ್ದಾರೆ. ಆ ಒಬ್ಬ ಪ್ರಿಯತಮ ಬಹಳ ಸುಂದರವಾದ ಪ್ರಿಯತಮ ಆಗಿದ್ದಾರೆ ಮತ್ತು ಸದಾ ಪವಿತ್ರ ಆದಂತಹ ಪ್ರಿಯತಮ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರಯಾಣಿಕ ಆದಂತಹ ನಾನೊಬ್ಬನೇ ಸದಾ ಸುಂದರ ಆಗಿದ್ದೇನೆ, ಈಗ ನಿಮ್ಮನ್ನು ಕೂಡ ನಾನು ಸುಂದರರನ್ನಾಗಿ ಮಾಡುತ್ತೇನೆ. ದೇವತೆಗಳಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ, ದೇವತೆಗಳು ಸ್ವಾಭಾವಿಕವಾಗಿ ಸುಂದರ ಆಗಿರುತ್ತಾರೆ. ಈ ಕಲಿಯುಗದಲ್ಲಿ ನೋಡಿ ಎಂತೆಂತಹ ರೂಪದಲ್ಲಿ ಫ್ಯಾಷನ್ ಅನ್ನು ಮಾಡಿಕೊಳ್ಳುತ್ತಾರೆ, ಭಿನ್ನ ಭಿನ್ನ ಡ್ರೆಸ್ ಅನ್ನು ಧರಿಸಿಕೊಳ್ಳುತ್ತಾರೆ. ಸತ್ಯುಗದಲ್ಲಿ ಎಲ್ಲರೂ ಏಕರಸವಾಗಿ ಸ್ವಾಭಾವಿಕ ಸೌಂದರ್ಯವುಳ್ಳವರಾಗಿರುತ್ತಾರೆ. ಈಗ ನೀವು ಅಂತಹ ಸತ್ಯುಗಿ ಜಗತ್ತಿಗೆ ಹೋಗುತ್ತೀರಾ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಹಳೆಯ ಪತಿತ ದೇಶ ಮತ್ತು ಪತಿತ ಶರೀರದಲ್ಲಿ ನಾನು ಬರುತ್ತೇನೆ. ಈ ಕಲಿಯುಗದಲ್ಲಿ ಯಾರ ಶರೀರವೂ ಪಾವನ ಶರೀರ ಅಲ್ಲ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶ ಮಾಡಿ ನಾನು ಪ್ರವೃತ್ತಿ ಮಾರ್ಗದ ಸ್ಥಾಪನೆಯನ್ನು ಮಾಡುತ್ತೇನೆ. ಮುಂದೆ ಹೋದಂತೆ ನೀವು ಸೇವಾದಾರಿಗಳಾಗುತ್ತಾ ಹೋಗುತ್ತೀರಾ, ಪುರುಷಾರ್ಥವನ್ನು ಮಾಡುತ್ತೀರಾ. ನಂತರ ನಾನು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ನಿಮಗೆ ಅರ್ಥ ಆಗುತ್ತದೆ. ಕಲ್ಪದ ಮೊದಲು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದೆವು, ಈಗಲೂ ಕೂಡ ಅದೇ ರೀತಿ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಪುರುಷಾರ್ಥವನ್ನು ಮಾಡದೆ ಏನೂ ಸಿಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ನಾವೀಗ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಹೊಸ ಜಗತ್ತಿನ ರಾಜ್ಯ ಇತ್ತು, ಈಗ ಇಲ್ಲ, ಪುನಃ ಹೊಸ ಜಗತ್ತಿನ ರಾಜ್ಯ ಇರುತ್ತದೆ. ಕಬ್ಬಿಣದ ಯುಗದ ನಂತರ ಚಿನ್ನದ ಯುಗ ಅವಶ್ಯವಾಗಿ ಸ್ಥಾಪನೆ ಆಗುತ್ತದೆ, ರಾಜಧಾನಿ ಸ್ಥಾಪನೆ ಆಗಲೇಬೇಕು. ಕಲ್ಪದ ಮೊದಲಿನಂತೆ ಪುನಃ ರಾಜಧಾನಿ ಸ್ಥಾಪನೆ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಸರೆಂಡರ್ ಆಗುವುದರ ಜೊತೆ ಜೊತೆಗೆ ನಿಶ್ಚಯ ಬುದ್ಧಿವುಳ್ಳವರಾಗಬೇಕು. ಯಾವುದೇ ಚೀಚಿ ಕೆಲಸವನ್ನು ಮಾಡಬಾರದು. ಆಂತರ್ಯದಲ್ಲಿ ಯಾವುದೇ ಅವಗುಣ ಇರಬಾರದು, ಆಗ ನಿಮಗೆ ಒಳ್ಳೆಯ ಪದವಿ ಪ್ರಾಪ್ತಿಯಾಗಲು ಸಾಧ್ಯ. ಸೆಕೆಂಡ್ ಪಾಯಿಂಟ್, ಜ್ಞಾನರತ್ನದ ವ್ಯಾಪಾರವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಷ್ಟೆಲ್ಲ ಒಳ್ಳೊಳ್ಳೆ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೋ ಅದನ್ನು ನೋಟ್ ಮಾಡಿಕೊಳ್ಳಬೇಕು. ನಂತರ ಆ ಜ್ಞಾನದ ಮಾತನ್ನು ನೆನಪು ಮಾಡಿಕೊಂಡು ಅನ್ಯರಿಗೆ ಜ್ಞಾನದ ಮಾತನ್ನು ತಿಳಿಸಬೇಕು. ಸದಾ ಸ್ವಯಂನ ಉನ್ನತಿಯ ವಿಚಾರವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ, ಬಾಲಕರು ಮತ್ತು ಮಾಲೀಕರು ಅನ್ನುವ ಸ್ಥಿತಿಯ ಸಮಾನತೆಯ ಮೂಲಕ ಸರ್ವ ಖಜಾನೆಯಿಂದ ಸಂಪನ್ನರಾಗಿ. ಹೇಗೆ ನಾನು ಬಾಲಕ ಅನ್ನುವ ನಶೆ ಎಲ್ಲರಲ್ಲೂ ಇದೆ, ಅದೇ ರೀತಿ ಬಾಲಕನಿಂದ ನಾನು ಮಾಲೀಕನಾಗಿದ್ದೇನೆ ಅಂದರೆ ತಂದೆಯ ಸಮಾನ ಸಂಪನ್ನ ಸ್ಥಿತಿಯ ಅನುಭವವನ್ನು ಮಾಡಿ. ಮಾಲೀಕತನದ ವಿಶೇಷತೆ ಅಂದರೆ ಎಷ್ಟು ಮಾಲೀಕರಾಗಿದ್ದೀರೋ ಅಷ್ಟೇ ವಿಶ್ವ ಸೇವಾದಾರಿಯ ಸಂಸ್ಕಾರ ಸದಾ ಪ್ರತ್ಯಕ್ಷ ರೂಪದಲ್ಲಿ ಇರಬೇಕು. ಮಾಲೀಕತನದ ನಶೆ ಮತ್ತು ವಿಶ್ವ ಸೇವಾದಾರಿಯ ನಶೆ ಸಮಾನ ರೂಪದಲ್ಲಿ ಇರಬೇಕು, ಆಗ ನಿಮಗೆ ತಂದೆಯ ಸಮಾನ ಆದಂತಹ ಆತ್ಮರು ಎಂದು ಕರೆಯಲಾಗುತ್ತದೆ. ಬಾಲಕರು ಮತ್ತು ಮಾಲೀಕರು ಅನ್ನುವ ಎರಡೂ ಸ್ವರೂಪದಲ್ಲಿ ಸ್ಥಿತಾಗಿ ಸದಾ ಪ್ರತ್ಯಕ್ಷದಲ್ಲಿ ಕರ್ಮವನ್ನು ಮಾಡಬೇಕು, ಆಗ ತಂದೆಯ ಸಮಾನ ಸರ್ವ ಖಜಾನೆಯಿಂದ ಸಂಪನ್ನ ಆದಂತಹ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ. ಇಂದಿನ ಶ್ಲೋಗನ್ ಆಗಿದೆ, ಜ್ಞಾನದ ಅಪಾರ ಖಜಾನೆಗೆ ಅಧಿಕಾರಿಗಳಾಗಿ, ಆಗ ಅಧೀನತೆ ಸಮಾಪ್ತಿಯಾಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸ್ವಯಂ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ. ಹೇಗೆ ವಾಚಾ ಸೇವೆ ಸ್ವಾಭಾವಿಕವಾಗಿ ನಡೆಯುತ್ತಿದೆ, ಅದೇ ರೀತಿ ಮನಸ್ಸಾ ಸೇವೆ ಕೂಡ ಜೊತೆ ಜೊತೆಗೆ ಇನ್ನೂ ಹೆಚ್ಚು ಸ್ವಾಭಾವಿಕವಾಗಿ ನಡೆಯಬೇಕು. ವಾಣಿಯ ಜೊತೆಗೆ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡುತ್ತಾ ಇದೆ. ನೀವು ಮಾತನಾಡುವುದಕ್ಕೋಸ್ಕರ ಎಷ್ಟೆಲ್ಲಾ ಶಕ್ತಿಯನ್ನು ತೊಡಗಿಸುತ್ತೀರೋ ಮನಸ್ಸಾ ಸೇವೆಯ ಸಹಯೋಗದ ಕಾರಣ ವಾಣಿಯಲ್ಲಿ ಶಕ್ತಿ ಜಮಾ ಆಗುತ್ತದೆ ಮತ್ತು ಮನಸ್ಸಿನ ಶಕ್ತಿಶಾಲಿ ಸೇವೆ ಸದಾ ಸಫಲತೆಯ ಅನುಭವವನ್ನು ಮಾಡಿಸುತ್ತದೆ.